ಕೂತ್ಬಿಟ್ಟಿರೋದಿಲ್ಲ. ಪದ್ಯವದ್ದು ಏನು ಮಾಡ್ತಿರ್ತಾನೆ, ಎಷ್ಟು ದೂರ ಬಂದಿ, ಬಸ್ ಹೋಗ್ತಿದೆಯೋ ಇಲ್ವೋ, ಯಾಕೆ ನಿಂತಿದೆ, ಕೆಟ್ಟು ನಿಂತಿದ್ಯೋ, ಕಾಫಿ ನಿಲ್ಲಿಸಿದ್ದಾನೋ, ಕೆಟ್ಟು ನಿಂತಿದ್ದರೆ ಹೋಗ್ಸಿಲ್ಲ, ಕೆಟ್ಟು ಎಷ್ಟು ಕೆಟ್ಟಿದೆ ಅದು ಬೇರೆ. ಕೆಲವೆಲ್ಲ ಬಸ್ ಕೆಟ್ಟರೆ ಉಳಿದೋ ರಿಪೇರಿ ಮಾಡೋಕ್ಕೆ ಬರೋದಿಲ್ಲ, ಎಲ್ಲ ಕಡೆಗೆ ಕಂಪ್ನಿಯವರೇ ಬರಬೇಕು ಕೆಲವು ಸಲ, ಅದೆಲ್ಲ ಯೋಚನೆ ಮಾಡ್ತಾರೆ. ಸೊ ಎವ್ರಿ ಟೈಮ್ ನಾವು ಪ್ರಯಾಣ ಮಾಡಬೇಕಾದ್ರೆ ನಾವು ದಾರಿ ಹೇಗೆ ಚೆಕಪ್ ಮಾಡ್ತೀವೋ ಆ ಥರ ನಮ್ಮ ಸಾಧನೆ ಆಗಿದೆಯೋ ಇಲ್ವೋ, ಅಥವಾ ನಿರೀಕ್ಷಿತ ಮಟ್ಟದಲ್ಲಿದೆಯೋ ಇಲ್ವೋ. ಬಸ್ ಏನೋ ಹೋಗ್ತಾ ಇದೆ, ಬಟ್ ಅವ್ನು ಅಂದ್ಕೊಂಡಷ್ಟು ಸ್ಪೀಡ್ ಹೋಗಿಲ್ಲ ಅವನು, ಗೊತ್ತಾಯ್ತಾ, ಒಂದು 200 ಕಿಲೋಮೀಟ್ರ್ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದಾನೆ ಅಂದರೆ ಸರಿ ಹೋಗ್ತಾ ಇಲ್ಲ. ಇಲ್ಲ ಯಾಕಂದರೆ ಎಲ್ಲ ಮುಂದಿಂದೆಲ್ಲ ಅಪ್ಸೆಟ್ ಆಗಿಬಿಡುತ್ತೆ, ಪ್ರೋಗ್ರಾಮಲ್ಲಿ ಏನಾಗಿತ್ತೀಗೆ ಎಲ್ಲ ಅಪ್ಸೆಟ್ ಆಗೋಗ್ಬಿಡುತ್ತೆ. ರಿಸರ್ವೇಷನ್ ಲಿಂಕ್ಸ್ ಇಲ್ಲದೆಲ್ಲ ಮಿಸ್ ಆಗಿಬಿಡುತ್ತೆ, ಲಿಂಕ್ ಮಿಸ್ ಆದರೆ ಎಲ್ಲ ಹೊಸ್ತಾಗ ಮಾಡಿಸೋದು ಅಂದರೆ ಮತ್ತೆ ಸಾಧ್ಯನೇ ಇಲ್ಲ ಆ ರೀತಿ ಆಗ. ಸೊ ಒಂದು ಸ್ಪೀಡಲ್ಲೂ ಕೂಡ ಇರಬೇಕು, ಆ ರೀತಿ ನಾವು ನೋಡೋದೇ ಇಲ್ಲ. ಅದನ್ನೇ ಮಹಾಭಾರತ ಹೇಳೋದು, ಪ್ರತಿನಿತ್ಯ ವಾಚ್ ಮಾಡಿ. ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಹ ಚರಿತಮಾತ್ಮನಃ, ಗೊತ್ತಾಯ್ತು. ಪ್ರತಿ ದಿವಸ ಕೂಡ ಎದ್ದಾಗ ಮಲಗಬೇಕಾದ್ರಂತೂ ಇವತ್ತಿನ ಸಾಧನೆ ಎಷ್ಟಾಯಿತು, ನಿನ್ನೆಗೂ ಇವತ್ತಿಗೆ ಡಿಫ್ರೆನ್ಸ್ ಇದೆಯಾ, ನಾವು ಯಾಕೆ ಟೆಸ್ಟ್ ಮಾಡಲ್ಲ ಆದರೆ ದೇವರಾಡಿ ಇರೋದಿಲ್ಲ ಅದು ಗೊತ್ತಿರ್ತದೆ. ಅದು ಇದು ವಾಪಸ್ ಹೋಗಿರುತ್ತೆ, ಮೊದಲಿಗಿಂತ ವಾಪಸ್ ಹೋಗೋದು ಟೆಸ್ಟ್ ಮಾಡೋಕ್ಕೆ ಹೋಗಿ ರಿವೈಸ್ ಮಾಡ್ಬೇಕಾದ್ರೆ ಯಾವಾಗ ಮಾಡ್ತಾನೆ, ಕಾನ್ಫಿಡೆನ್ಸ್ ಇದ್ದರೆ ತಪ್ಪರದು ಏನು ರಿವೈಸ್ ಮಾಡೋದು ಅದನ್ನು ತಿಳಿತಾ. ಆಕಸ್ಮಿಕ ಸರಿ ಮಾಡ್ಬೋದೇ ಹೊರತು ಪೂರ್ತಿ ಸರಿ ಮಾಡೋ ಸಾಧ್ಯತೆ ಇರೋದಿಲ್ಲ. ಅದೆಲ್ಲ ವ್ಯಾಪಾರದಲ್ಲಿ ಇದರಲ್ಲಿ ಡೈಲಿ ಅಕೌಂಟ್ ಯಾತಕ್ಕೆ ನೋಡ್ತಾನೆ ಅವನು, 3 ವರ್ಷ ಇನ್ಕಮ್ ಟ್ಯಾಕ್ಸ್ ಇಂದ ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ಒಂದು ಐಡಿಯಾ ಬರುತ್ತೆ, ಸಾಧನೆಗೆ ಒಂದು ವ್ಯವಸ್ಥೆ ಇರಬೇಕು. ಇವತ್ತು ಯಾವ ರೀತಿ ಸಾಧನೆ ಮಾಡೋದು, ಮೆಕ್ಯಾನಿಕಲ್ ಸಾಧನೆ, ಸಾಧನೆ ಅಂತ ನಮಗೆ ಗೊತ್ತೇ, ನಾವೇ ಒಪ್ಪಲಿಕ್ಕೆ ತಯಾರಿಲ್ಲ ಸಾಧನೆ ಅಂತೇಳಿ. ಆ ಸ್ಥಿತಿಯಲ್ಲಿದ್ದರೆ ಇನ್ನು ಅಪರೋಕ್ಷ ಜ್ಞಾನ ಮೋಕ್ಷ ಎಲ್ಲ ದೂರ ಅಂತ ಅರ್ಥ. ಓಂ ಜಯತ್ಯಬ್ಜ ಭವೇಶೇಂದ್ರ ವಂದಿತ ಕಮಲಾಪತಿ ಅನಂತ ವಿಭವಾನಂದ ಶಕ್ತಿ ಜ್ಞಾನಾದಿ ಸದ್ಗುಣ. ಈಗ ಅಂಗುಲ್ಯ ದೀರ್ಘ ದೀರ್ಘಾಶ್ಚ ಕಲಮಾಸ್ತಿಸ್ತ್ರ ತಿರ್ಯಗಷ್ಟ ಯವೋದರಾಹ ಅಂಗುಲ್ಯ ಈಗ ಇತ್ಯಾದಿ ಉಕ್ತ ವಕ್ಷ್ಯಮಾನ ಪರಿಮಾಣಾಂ ಅಂಗುಲಿಮಾನ ಜ್ಞಾನಾಧೀನತ್ವಾತ್ ಅಂಗುಲಿಮಾನ ಲಕ್ಷಣ ಸೂಚಯತಿ ದೀರ್ಘೇತಿ ಕಲಮಾ ಹಿ ವಿಂದ್ರಿಯಾಹ ವಿಹಯ ತಿಸ್ರೋ ದೀರ್ಘಸ್ಥಾಹ ಕಲಮಾಹ ದೀರ್ಘಾಕಾರೇಣ ಅನ್ಯೋನ್ಯ ಸಂಬದ್ಧಾಹ ಸ್ಥಾಪಿತಾ ಇತ್ಯರ್ಥಃ. ತಿರ್ಯಗ್ ಅಷ್ಟ ಯವೋದರಾಹ ತಿರ್ಯಗ್ ವಲಯಾಕಾರೇಣ ಸ್ಥಾಪಿತಾನಾಂ ಅಷ್ಟಾನಾಂ ಮಧ್ಯಪ್ರದೇಶ ಇತ್ಯರ್ಥಃ. ಅಂಗುಲ್ಯ ಮಹಾಪುರುಷಾಂಗುಷ್ಟಸ್ಯ ಯಾ ಮಧ್ಯರೇಖಾ ಸಾ ಚ ಇತ್ಯೇವಂ ತ್ರಯೋಮಿ ಲಕ್ಷಣತಃ ಮಾನೇನ ಸಾಮಾಹ ಸ್ಮೃತಃ ಸಮಪರಿಮಾಣ ಇತ್ಯರ್ಥಃ. ಸಮ ಎರಡನಾಗಿ ಹೋಗಿದೆ, ಸಮಾನದ ಸಮ ಆಗಿರಬೇಕು. ತುಂಬ ತಪ್ಪುಗಳು, ದೀರ್ಘ ಒಂದು ಪೇಜ್ ಆ ರೀತಿ ಸಿಕ್ಕರೆ ಕಷ್ಟ. ದೀರ್ಘಶ್ಚ ಕಲಮಾಸ್ತಿಸ್ರಃ ತಿರ್ಯಕ್ ಅಷ್ಟಯವೋಧರಾಹ ಅಂಗುಲ್ಯ ಮಧ್ಯರೇಖಾಯಾಹ ಸಮಾಲಕ್ಷಣತ ಸ್ಮೃತಃ. ಇಷ್ಟೊತ್ತು ಅಂಗುಲಿ ಅಂಗುಲಿ ಅಂತ ಹೇಳ್ತಾ ಬಂದಿರಲ್ಲ, ಅಂಗುಲಿ ಅಂದ್ರೇನು ಈಗ ಹೇಳ್ತಾ. ಅಂಗುಲಿ ಅಂದ್ರೇನು, ನಾವು ತಿಳ್ಕೊಂಡ ಇಂಚೆಂಬದು ಅಲ್ವೇ ಅಲ್ಲ, ಇಂಚೆಂಬದು ನಾವು ಸುಮ್ಮನೆ ಅಂಗುಲಿ ಅಲ್ಲ, ಅದು ಆ್ಯಕ್ಚುಲಿ ಏನದು ಅಂಗುಲ, ಅಂಗುಲದಿಂದ ಬಂದಿದ್ದು, ಅಂಗುಲಿಯಿಂದ ಬಂದ್ರೆ ಅಂಗುಲ, ಅದನ್ನು ಸುಮ್ಮನೆ ಮಾಡಿಕೊಂಡಿದ್ದೆ ಹೊರತು ಇದಕ್ಕೆ ನಾವು ಹೇಳೋದು ನಾವು ಕನ್ನಡಕ್ಕೆ ಸುಮ್ಮನೆ ಟ್ರಾನ್ಸ್ಲೇಟ್ ಮಾಡಿರೋ ಇಂಚನ್ನೋದನ್ನು ಅಂಗುಲಿ ಅಂತ ಮಾಡೋದು, ನಾವು ರೆಫರ್ ಮಾಡಿಕೊಂಡಿರೋದು ಅಂಗುಲ ಅಂಥೇಳಿ. ಆ್ಯಕ್ಚುಲಿ ಟೆಕ್ನಿಕಲಿ ಅಂಗುಲ ಅಂದರೆ ಹೀಗಿರಬೇಕು. ಮೊದಲನೇದಾಗಿ ಕಲಮಾಹ ದೀರ್ಘಾಶ್ಚ ಕಲಮಾಸ್ತಿಸ್ರಹ ತಿಸ್ರೋ ದೀರ್ಘಸ್ಥಾಹ ಕಲಮಾಹ ದೀರ್ಘಾಕಾರೇಣ ಅನ್ಯೋನ್ಯ ಸಂಬದ್ಧಾಹ ಸ್ಥಾಪಿತ ಇತ್ಯರ್ಥಃ. ಮೂರು ವ್ರೀಹಿಗಳನ್ನು ಒಂದ್ರ ಮುಂದೆ ಸಾಲಾಗಿ ಮುಂದೆ ಒಂದ್ರ ಮುಂದೆ ಒಂದಿಟ್ಟರೆ, ವ್ರೀಹಿ ಸಾಮಾನ್ಯ ಧಾನ್ಯ ಅಕ್ಕಿ ತಗೊಳ್ಳಿ, ಅಕ್ಕಿ ಕಾಳು 3, 1, 2, 3 ಜಾಯಿನ್ ಮಾಡಿ ಇಟ್ಕೊಂಡ, ಅದನ್ನೇನಂತ ಕರಿಬೇಕದನ್ನು, ಅದು ಒಂದು ರೀತಿಯಲ್ಲಿ ಅಂಗುಲ, ಒಂದು ಟೆಸ್ಟ್. ಎರಡನೇದೇನು ಅಂದರೆ ತಿರ್ಯಗ ಅಷ್ಟ ಯವೋದರಾಹ, ಇನ್ನು ಹೀಗಿಟ್ಟರೆ 3 ಆಗಬೇಕು. ಅಡ್ಡಡ್ಡ ಇಟ್ಟ ಎಷ್ಟಾಗಬೇಕಾಗ, 8, ಅಡ್ಡಡ್ಡ ಇದ್ದರೆ 8, ಉದ್ದುದ್ದ ಇದ್ದರೆ 3, ಇದು ಒಂದು ರೀತಿ ಅಂಗುಲ. ಇನ್ನೊಂದು ಅಂಗುಲ ಅಂದರೆ ಸ್ವಾಂಗುಲ್ಯ ಮಧ್ಯರೇಖಾತು ಅಂಗುಲ್ಯ ಮಧ್ಯರೇಖಾಯ ಸಮ, ಅಂಗುಲಿಯ ಮಧ್ಯರೇಖ ಅಂಗುಲ ಅಂತ ಹೇಳಿದಾಗ ಅಂಗುಷ್ಟ, ಅದರ ಮಧ್ಯರೇಖ ಇಲ್ಲಿಂದ ಇಲ್ಲಿವರಿಗೆ ಬರುತ್ತಾರೆ, ಇದನ್ನು ತೊಗೊಂಡ್ರೆ ಏನಂತ ಕರಿಬಹುದು, ಅದು ಅಂಗುಲ. ಇನ್ನೂ ಹೇಳ್ತಾರೆ ಅವು ಆ ವ್ಯಕ್ತಿ ಅಂಗುಲ, ಆ ವ್ಯಕ್ತಿ ಎತ್ತರ ನೋಡಬೇಕಾದ್ರೆ ಅವನ ಅಂಗುಲಿಯಲ್ಲೇ ನೋಡಬೇಕಾದ್ರೆ, ಗೊತ್ತಾಯ್ತಾ, ಅವನ ಅಂಗುಲಿಯಲ್ಲೇ ಇಲ್ಲದೆ ಹೋದರೆ ಸರಿಯಲ್ಲ. ನಮ್ಮ ಅಂಗುಲಿ ಯಾಕೆ ಹಾಕಿ ಬರಬಾರಿ, ಆಚಾರ ಚಿಕ್ಕ ಮಗು ಅಷ್ಟಿದ್ದಾರೆ ಈಗ, ಆಗಲೂ 96 ಅಂಗುಲ ಇದ್ದಾರೆ ಅವರು, ಯಾಕೆ ಮಗು ಇದ್ದಾಗ ಎಷ್ಟಿರುತ್ತದೋ. ಸೊ ದೊಡ್ಡವರ ಆಗಲೂ 96 ಅಂಗುಲ ಏನಾಗಿದೆ ಈಗ ಹಾಗಿದೆ. ಸೊ ಕೆಲವರು ಇಂಥ ಪ್ರಶ್ನೆ, ಈ ಇಂಚು ತೊಗೊಂಡ್ರೆ ಗೋವಿಂದ ಸಾಧ್ಯ ಇಲ್ಲ, ಈ ಇಂಚು ಇಟ್ಕೊಂಡ್ಬಿಟ್ರೆ ಯಾವಾಗಲೂ ಅಷ್ಟೇ ಇರಬೇಕಾಗುತ್ತೆ ಅವರು, ಅದಲ್ಲ ಅವರವರು ಸೈಜ್ ಅಂತ ಇಟ್ಕೊಂಡಾಗ ಸಮಸ್ಯೆನೇ ಬರೋದೇ. ಅವರವರ ವಯಸ್ಸಿಗೆ ಅವರು ಅವರ ದೇಹಕ್ಕೆ ತಕ್ಕಂತೆ ಅಂಗುಲಿ ಆಗ್ತಾರೆ. ಅಂಗುಲ್ಯ ಮಹಾಪುರುಷಾಂಗುಷ್ಟಸ್ಯ ಮಧ್ಯರೇಖಾ. ಈ ಹೂಮಾರರು ಏನು ಮಾಡ್ತಾರೆ, ಚಿಕ್ಕ ಮಗುರ ಕೈಲಿ ಅವ್ರು ಬಳೆ ಹಾಕಿಸ್ಕೊಡೋದು, ಅದು ತಮ್ಮೊಳ ಅರ್ಧಕ್ಕೆ ಕಟ್ ಮಾಡೋದು. ತಾ ಅವೆಲ್ಲ ಅಲ್ಲ, ಒಂದು ಮೊಳಕ್ಕೆ ಸಾಮಾನ್ಯ ಅರ್ಥ ಏನಿರುತ್ತೆ, ಒಂದು ಸ್ಟ್ಯಾಂಡರ್ಡ್ ಸೈಜ್. ಒಬ್ಬ ಇಷ್ಟ 4-5 ಅಡಿ ಎತ್ತರ ಇರೋನಿಗೆ ಮೊಳ ಆ ಥರ ಕರೆಯೋ ಅಭ್ಯಾಸ ಇರುತ್ತೆ ಹೊರತು ಜಾಸ್ತಿ ಇರೋದಿಲ್ಲ. ಕಡಿಮೆ ಮಾಡೋಕ್ಕಾಗಲ್ಲ, ಮಗುವಿಂದಾಗಬಾರ್ದು. ತುಂಬ ದೊಡ್ಡವ್ರದಾದರೆ ಕಷ್ಟ, ಅವ್ರು ಇವ್ರು ಮಾರಾಡಿಸ್ತಾಗತ್ತೆ ಅವ್ರು ದೊಡ್ಡವ್ರು ಇದ್ಬಿಟ್ಟು. ಆದ್ದರಿಂದ ಒಂದು ಆಪ್ಟಿಮಮ್ ಅಂತ ಏನು ಕರಿತೇವೆ ಆ ಥರ ಇರೋದು. ಅಂಗುಲ್ಯ ಮಹಾಪುರುಷಾಂಗುಷ್ಠಸ್ಯ, ನೋಡಿ ಅಂಗುಷ್ಠ ಶಬ್ದಕ್ಕೆ ಅಂಗುಷ್ಠಸ್ಯ ಹೆಬ್ಬೆರಳಾಗಬೇಕು. ಯಾ ಮಧ್ಯರೇಖಾ, ಮಧ್ಯದ ರೇಖೆ ಇದೆಯಲ್ಲ ಅದನ್ನೇನಂತ ಕರೀತಾರೆ, ಅಂಗುಲ ಅಂತ ಕರೀತಾರೆ. ಅವರ ಅಂಗುಲದಲ್ಲಿ ಅವರು 96 ಅಂಗುಲ ಇರಬೇಕು, ಅವರವರ ಸೈಜ್ ಲೆಕ್ಕ ಹಾಕ್ಬೇಕಾದ್ರೆ ಹಾಗಿದ್ದರೆ ಅದು ಪರ್ಫೆಕ್ಟ್. ಎಲ್ಲಿಂದ ಗೋವಿಂದ ಅದಲ್ಲ, ಅದು ಮಧ್ಯರೇಖಾ ಹೀಗಿರೋದು, ಬಿಡ್ತಿರ್ಬೇಕು ಇಷ್ಟೇ ಇಷ್ಟೇ ಆಗುತ್ತೆ. ಅಂಗುಲ ಆಗೋದಿಲ್ಲ, ಸಣ್ಣವರಿಂದ ಕಡಿಮೆ ಇರುತ್ತೆ, ದೊಡ್ಡದಾಗುತ್ತೆ. ಬೆರಳು ಬೆಳೀತಾ ಹೋಗಲ್ಲ, ಬೆರಳು ಬೆಳೆ ಇದು ದೊಡ್ಡ ಸೈಜ್ ಇದ್ದಾಗ ಇಲ್ಲಿಂದ ಮಧ್ಯರೇಖಾ. ಮಧ್ಯರೇಖಾ ಅಂತ ಕರ್ವ್ ಇಳುವರಿ ತೊಗೋಬಾರ್ದು, ಅಷ್ಟೇ ಅಷ್ಟು ತೊಗೊಂಡ್ರೆ ಅಂಗುಲ ಆಗುತ್ತೆ. ಆ ಹೈಟ್ ಪ್ರಕಾರ ಕರೆಕ್ಟ್ ಇರಬೇಕು. ಒಂದು ಫ್ರಾಕ್ಷನ್ ವ್ಯತ್ಯಾಸ ಬಂದರೂ ರುಜುಗಳಲ್ಲ ಅವರು, ಫ್ರಾಕ್ಷನ್ ವ್ಯತ್ಯಾಸ ಬಂದರೂ ಕೂಡ ಏನಲ್ಲ. ಈ 22-24 ಕ್ಯಾರೆಟ್ ಅಂತ ಹೇಳಬೇಕಾದ್ರೆ ಎರಡೇ ವ್ಯತ್ಯಾಸ ಇದ್ರೂ ಕೂಡ ಬೆಲೆ ಎಷ್ಟು ವ್ಯತ್ಯಾಸ ಆಗುತ್ತೆ, ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಅದು ಯಾವಾಗಲೂ ಮತ್ತೆ ಯಾವಾಗಲೂ ಕೂಡ ಅದು ಎದ್ದು ನಿಂತ್ಕೊಂಡ್ರೆ ಬಗ್ಗೆ ನಿಂತ್ಕೊಂಡ್ರೆ ಆಗೆಲ್ಲ ಇಲ್ಲ, ನಡೆದಷ್ಟಕ್ಕೆ ಮ್ಯಾಚ್ ಆಗಲೇಬೇಕು. ಆಯಾ ದೇವತೆಗೆ ಅದು ಫಿಕ್ಸ್ ಆಗಿಬಿಟ್ಟಿರುತ್ತೆ ಹೈಟ್. ಅದು ಇವತ್ತು ಗ್ರಾಮ ಅಂದರೆ ಗ್ರಾಮೇ, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಗ್ರಾಮ ಅಲ್ಲ. ಆ ಥರ ಲಕ್ಷಣ ಇರಬೇಕು, ದೇಹದ ಲಕ್ಷಣ. ಅದಕ್ಕೆ ಎಷ್ಟು ಪರ್ಫೆಕ್ಷನ್ ಇರಬೇಕು, ಡೈಲಿ ಸಾಧನೆ ಮಾಡಿದರೆ ಮಾತ್ರ ಇರುತ್ತೆ. ಗೊತ್ತಿಲ್ಲದ ಹೋದರೆ ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಅದು ಲಕ್ಷಣ ಹೋಗಿದೆ ಅಂತ ಅರ್ಥ. ರುಜುಗಡಿ ಎಂದೆಂದೆಂದೂ ಹೋಗೋದಿಲ್ಲ, ಅನಾದಿಕಾಲ ಅನಂತ ಕಾಲದವರೆಗೂ ಕೂಡ. ಆತ್ಯಾರು ಊಟಕ್ಕಿಂತ ಮುಂಚೆ ಹೆಚ್ಚಿತ್ತು, ಹೊಟ್ಟೆ ಊಟ ಆದಮೇಲೆ ಅಷ್ಟೇ ಇತ್ತು. ಸ್ವಲ್ಪ ದೊಡ್ಡದಾಗ ಆಗ ಲಕ್ಷಣ ಹೋದಾಗ ಆಗ್ತಿತ್ತು, ಇಲ್ಲವ್ರು ಏನಾಗ್ತಿತ್ತಾಗ ಆಗ ಲಕ್ಷಣ ಬ್ರೇಕ್ ಆದಾಗ ಲೆಕ್ಕ ಹೋಗಬಾರ್ದು, ಅಷ್ಟೇ ಇರಬೇಕು. ಅವ್ರಿಗೆ ರೋಗಾದಿಗಳು ಬಂದಾಗ ಚೇಂಜ್ ಆಗುತ್ತೆ, ರೋಗ ಬರೋದಿಲ್ಲ ಅವರಿಗೆ, ಅದಕ್ಕೆ ಬಂದುಬಿಟ್ರೆ ಹೋಯ್ತು ಲಕ್ಷಣ. ರುಚಿಗಳಲ್ಲ ಅವರು, ಅನಾದಿಕಾಲತಃ ಸರ್ವದೋಷಹೀನಾಹ ಗುಣಾಧಿಕಾಹ ಡಿಫೈನ್ ಮಾಡ್ತಾರೆ. ಇವತ್ತು ನಾಳೆ ದೋಷ ಇಲ್ಲಲ್ಲ, ಅನಾದಿಕಾಲದಿಂದ ಅನಂತ ಕಾಲದಲ್ಲಿ ಒಂದು ಸರ್ತಿನೂ ಅವರಿಗೆ ರೋಗಾದಿಗಳು ಬರೋದಿಲ್ಲ ರುಚಿಗಳಿಗೆ, ಗೊತ್ತಾಯ್ತಾ. ಸರ್ವದೋಷಹೀನಾಹ ಗುಣಾಧಿಕಾಹ, ಗುಣಗಳು ಯಾವಾಗಲೂ ಅಷ್ಟೇ ಇರುತ್ತೆ. ಗುಣಗಳು ಕೂಡ ಅವು ಡೌನ್ ಆಗೋದೇ ಇಲ್ಲ, ದೋಷಗಳು ಎಂದೂ ಬರೋದೇ ಇಲ್ಲ. ಅದು ರುಚಿಗಳು. ಅವ ಆಚಾರ್ಯ ಎಷ್ಟೋ ಕಡೆ ಹೇಳ್ತಾರೆ, ಇದೆಲ್ಲ ಯೋಚನೆ ಮಾಡಿದಾಗ ನಾವಲ್ಲ ಕೆಳಗಿನ ದೇವತೆಗಳೇ ರುಜುಗಳಾಗಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಎಲ್ಲರೂ ಬ್ರಹ್ಮೈಕ್ಯ ಒಂದಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆಯೇ? ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಅಂಗುಲ್ಯ ಮಹಾಪುರುಷಾಂಗುಷ್ಠಸ್ಯ, ಮಹಾಪುರುಷ ಅಂತ ಹೇಳಿದ್ರಿಂದ ಸ್ಟ್ಯಾಂಡರ್ಡ್ ವ್ಯಕ್ತಿ ಅಂತ ತಗೋಬೇಕು. ಯಾರು ಅಂಗವಿಕಲರು ಅಂಥವ್ರು ತೊಗೊಂಬಿಟ್ರೆ ಗತಿ ಏನಾಗುತ್ತೆ? ಅದು ಸಾಧ್ಯ ಇಲ್ಲ. ಆರೋಗ್ಯವಂತನಾಗಿರಬೇಕು, ಲಕ್ಷಣೋಪೇತನಾಗಿರಬೇಕು, ಅವ್ರು ಸ್ಟ್ಯಾಂಡರ್ಡ್ ಸೈಜಲ್ಲಿ ತೊಗೋಬೇಕೇ ಹೊರತು ಕಂಡವ್ರು ತೊಗೊಂಡ್ರೆ ಆನ್ಸರ್ ಬರೋದಿಲ್ಲ. ಯಾ ಮಧ್ಯರೇಖಾ ಸಾ ಚ ಇತ್ತೇವಂ ಇತ್ಯೇಯಂ ತ್ರಯೋ ಅಮಿ ಲಕ್ಷಣತಃ ಮಾನೇನ ಸಮಾಹ ಸಾಮಾಹ ಅಲ್ಲ ಸಮಾಹ ಸ್ಮೃತಃ ಸಮಪರಿಮಾಣ ಇತ್ಯರ್ಥ. ಯಾತಕ್ಕೆ 3 ಕೊಟ್ರಿ ಅಂದರೆ 3 ಟ್ಯಾಲಿ ಆಗುತ್ತೆ ಅಂತ ಅರ್ಥ. 3 ಟ್ಯಾಲಿ ಆಗೋದ್ರಿಂದ ಅದು ಸರಿ. ಮತ್ತು 3 ಉಪಯೋಗಿಸೋ ಒಂದು ಜಾಗ ಮತ್ತೆ ಹೇಳ್ತಾರೆ, ಅದೇ ಮುಂದೆ ಬರುತ್ತೆ. ಈಗ ಯಾತಕ್ಕೆ ಚೇಂಜ್ ಮಾಡ್ತಾರೆ ಅಂದರೆ ಒಂದು ಕಾರಣ ಇದೆ. ಸಪ್ತ ಸರ್ಷಪ ದೀರ್ಘಾಕಾರೇಣ ಅನ್ಯೋನ್ಯ ಸಂದಷ್ಟಾ ಚೇತ್ ಏಕೋ ವ್ರೀಹಿ. ಇನ್ನೊಂದು ಯೂನಿಟ್ ಇದೆ, ಸಪ್ತ ಸರ್ಷಪಾಹ ದೀರ್ಘಾಕಾರೇಣ ಅನ್ಯೋನ್ಯ ಸಂದಷ್ಟಾ ಚೇತ್ ಏಕೋ ವ್ರೀಹಿ. 7 ಸಾಸಿವೆಗಳನ್ನು ಒಂದಕ್ಕೊಂದು ಸರಿಯಾಗಿ ಜೋಡಿಸಿಬಿಟ್ರೆ ಏನಾಗುತ್ತೆ? ಅದನ್ನು ವ್ರೀಹಿ ಅಂತ ಕರೆಯೋ. ಇನ್ನೊಂದು ಮೆಥಡ್ ಇದೆ, ತಥಾಹುರುತ ವ್ರೀಹಯ ರುಜುತಯ ಸಂದಷ್ಟಾ ಚೇತ್ ಏಕಾಗ್. ರುಜುತಯ ಅಂದರೆ ಸ್ಟ್ರೇಟ್, ತಿರ್ಯಕ್ ಅಂದರೆ ವಕ್ರ, ಹಾರಿಜಾಂಟಲ್ ಮಾಡಿದರೆ ತಿರ್ಯಕ್ಕು, ತಿರ್ಯಕ್ ಪುಂಡ್ರ ಅಂತಾರೆ. ಯಾಕೆ? ಸೊಟ್ಟು ಹಚ್ಕೊಂಡ್ರೆ ತಿರ್ಯಕ್ ಪುಂಡ. ಊರ್ಧ್ವ ಪುಂಡ್ರ ಅಂದರೆ ಸ್ಟ್ರೇಟ್ ಹೋದರೆ ಅದೇನದು ಊರ್ಧ್ವ ಪುಂಡ್ರ. ಇವ್ರದ್ದು ಅಪೋಸಿಟ್ಟು. ತಿರ್ಯಕ್ ಅಷ್ಟ ಸಬೋದರಾವ ಅಂಗುಷ್ಠಸ್ಯ ಮಧ್ಯರೇಖಾವಾ ಇತಿ ಅಂಗುಲೇಹೆ ಲಕ್ಷಣತ್ರಯಮಿತ್ಯಂಗುಲಿ ಪದಾಧ್ಯಾಹಾರೇಣ ಯೋಜ್ಯಂ. ದೀರ್ಘಸ್ಥ ಕಲಮಾಸ್ತಿ. ಉದಾಹರಣೆ ಹೇಳ್ಬೇಕಾದ್ರೆ ಏನು ಮಾಡಿಬಿಟ್ಟು, ಉದಾಹರಣೆ ಏನಿರು ಅಂದರೆ ಹಾಕ್ಕೊಂಡ್ರೆ ಉದ್ದಿನ ಕಾರ್ಡ್ ಇರಬೇಕು, ಪ್ರತಿಸರ್ತಿ ಉದ್ದಿನ ಮುಗಿಸೋಕೊಡ್ಕ. ಅದರಲ್ಲಿ ಒಂದ್ಸರ್ತಿ ನೋಡಿದ್ಮೇಲೆ ಏನಾಗುತ್ತೆ, ಅದೀಗ ಐಡಿಯಾ ಬಂದುಬಿಡುತ್ತದಾಗ ಆ ರೀತಿ ತೊಗೋಬೇಕು. ಅವ್ರು ಸರಿಯಾಗಿ ಹಿಡ್ಕೊಂಡ್ಬಿಟ್ರೆ ಅಷ್ಟೇ ನೀರಿಲ್ಲದು. ಯಾತಕ್ಕೆ ಗೋಕರ್ಣಾಕೃತಿ ಅಂತ ಹೇಳಿದರು ಅಂದರೆ, ಗೋಕರ್ಣಾಕೃತಿ ಪೊಸಿಷನ್ನೊಳಗೆ ನೀರು ಎಷ್ಟು ನಿಲ್ಲುತ್ತೆ, ಅದರಲ್ಲಿ ಉದ್ಮುಳುಗಷ್ಟೇ ನಿಲ್ಲೋದು ಅಂತ. ಅದಕ್ಕೆ ಒಂದು 3-4 ಯಾತಕ್ಕೆ ಹೇಳ್ತಾರೆ ಅಂದರೆ ಕ್ರಾಸ್ ಚೆಕ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಒಂದೇ ಆಗಿಬಿಟ್ರೆ ಅದು ಆಂಬಿಗ್ಯುಟಿ ಬರ್ಬೋದು. 3-4 ಕೆಟ್ಟದಾಗ ಎಲ್ಲದರಲ್ಲೂ ಸರಿ ಇದ್ದರೆ ಅದು ಪರ್ಫೆಕ್ಟ್. ಸಮಾಲಕ್ಷಣತ ಸ್ಮೃತ. ಉದಾಹರಣೆ ಮಾಡೋರೇ ಹೇಗೆ ಮಾಡಿಬಿಡ್ತಾರೆ ಆಮೇಲೆ? ಉದ್ಧರಣೆ ಮಾಡೋರೇನೆ ಒಂದ್ಸರಿ ತೊಗೊಂಡ್ರೆ ಅಷ್ಟೇ ನೀರು ಬರಬೇಕು, ಮತ್ತೆ ಮತ್ತೆ ಯೋಚನೆ ಮಾಡೋದು ಬರೋದಿಲ್ಲ. ಅಷ್ಟು ನೀರು ಹಾಕೊಂಡ್ಬಿಟ್ರೆ ಇವ್ರು ಕುಡಿಬೇಕಾದ ಹೆಚ್ಚುಗಳು ಮಾಡಿಕೊಂಡ್ರು ವಾಟರ್ ಕ್ವಾಂಟಿಟಿ ಅಷ್ಟೇ ಇರುತ್ತೆ, ಅದು ಇನ್ನೊಂದು ಸೈಜ್ ಅಂತ ತಿಳಿದವನಿಗೆ ಅವೆಲ್ಲ ಬೇಕಿಲ್ಲ, ಅವನಿಗೆ ಗೊತ್ತಾಗದು ಮಾಡೋದು. ಗೋಕಡ ಹಾಕಿದ್ರೆ ಗೊತ್ತಾಗೋದು ಒಂದು ಮೆಥಡ್ ಇದೆ, ಗೊತ್ತಾಯ್ತಾ. ಇನ್ನು ಆ ಮುದ್ರೆ ಇಟ್ಕೊಂಡಾಗ ಒಂದು ಗೊತ್ತಾಗುತ್ತೆ. ತೀರ್ಥ ಅಂತ ಕರೆದಾಗ, ಬ್ರಾಹ್ಮಿ ತೀರ್ಥ, ಪ್ರಜಾಪತಿ ತೀರ್ಥ, ಪಿತೃತೀರ್ಥ ಅಂತ ಕರೆದಾಗಲೇ ಅದು ಸೆಟ್ಲಾಗುತ್ತೆ. ಆದರೆ ಉಳಿದವರಿಗೆಲ್ಲ ಕೊಡ್ಬೇಕಾದ್ರೆ ಅರಿತುಕೊಳ್ಳೋಕ್ಕಾಗೋದಿಲ್ಲ, ಅದು ಸ್ಟ್ಯಾಂಡರ್ಡ್ ಮಾಡಿಬಿಡ್ತಾರೆ, ಉದ್ಧಾರಣೆ ಅಂತ ಹೇಳ್ತಾರೆ. ಅದು ತುಂಬ ಹೆಚ್ಚು ಕಡಿಮೆ ಇದ್ದಾಗ ಅವಾಗೇನು ಮಾಡಬೇಕಾಗ, ನಾವು ಸ್ವಲ್ಪ ಹೆಚ್ಚು ಕಡಿಮೆ ಅದಕ್ಕೆ ಹಾಕ್ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬೇಕು ಸ್ವಲ್ಪ. ಅದು ಸ್ಟ್ಯಾಂಡರ್ಡ್ ಪ್ರಶ್ನೆ ಬೇಕಾಗಲ್ಲ, ಅಷ್ಟೇ ಇದ್ರೆ ಸಾಕಾಗಲ್ಲ. ಇವರು ರೆಡಿಮೇಡ್ ಡ್ರೆಸ್ ಬರುತ್ತೆ, ಈ 32-38 ಆಗಲ್ಲ ಹಾಕಿಬಿಟ್ಟಿರ್ತಾರಲ್ಲ, ಆ ಹೈಟ್ನವ್ರಿಗೆ ಸರಿ ಮ್ಯಾಚ್ ಆಗುತ್ತೆ ಅಂತ ಅರ್ಥ. ಕೆಲವರಿಗೆ ಆಗೋದಿಲ್ಲ, ಸಾಮಾನ್ಯ ಮ್ಯಾಚ್ ಆಗುತ್ತೆ, ರೆಡಿಮೇಡ್ ಇದ್ದರೆ ಹಾಗೋ ಹಾಗೆ ಹೇಳಿದ್ರೆ ಎಲ್ರಿಗೂ ಒಂದೇ ರೀತಿ ಮ್ಯಾಚ್ ಆಗೋದಾದರೆ ರೆಡಿಮೇಡ್ ಕೂಡ ಒಂದು ಕಾನ್ಸೆಪ್ಟ್ ಮಾಡಿ ಸುಮ್ಮ ಸುಮ್ಮನೆ ಹೊಲ್ದು ಹೇಗಾರ ಮಾಡ್ಕೊಂಡು ಹೋಗಲಿ ಅಂತ ರೆಡಿಮೇಡ್ ಆಗೋದಿಲ್ಲ. ಅದು ಒಂದು ರಫ್ಲಿ ಒಂದು 3-4 ವೆರೈಟಿ ಮಾಡ್ತಾರೆ, ಇಷ್ಟೈಟು 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 ಅಂತ ಹೇಳಿ, ಅದಕ್ಕೆ ಮ್ಯಾಚ್ ಆಗಿರುತ್ತೆ. ಆ ಅರ್ಥದಲ್ಲಿ ರೆಡಿಮೇಡ್ ಇದು ಉದಾಹರಣೆ ಎಂಥದ್ದು, ರೆಡಿಮೇಡ್ ಯೂನಿಟ್ ಯಾವುದಕ್ಕೆ ಆಚಮನ ಮಾಡೋದು ತೀರ್ಥಕ್ಕೆ ಆಚಮನಕ್ಕೆ. ತೀರ್ಥ ಹೆಚ್ಚು ಅಷ್ಟು ಹೋಗ್ಬೇಕು ಅಂತಿಲ್ಲ, ಹೆಚ್ಚು ತೊಗೊಂಡ್ರೆ ತಪ್ಪಿಲ್ಲ, ಆದರೆ ಉದ್ಧಾರ ಆಚಮನ ಮಾತ್ರ ಅಷ್ಟೇ ಇರಬೇಕು, ಹೆಚ್ಚು ಕಡಿಮೆ ಆಗಬಾರ್ದು. ಯೋಜ್ಯ ದೀರ್ಘಸ್ಥ ಕಲಮಾಸ್ತಿ ಸ್ತ್ರಹ ಏಕಾಂಗುಲಿ ಇತ್ಯಾದ್ಯೇ ವಕ್ತವ್ಯ ಯತ್ ಸಮಾ ಲಕ್ಷಣದ ಸ್ಮೃತ ಇತ್ಯಾಹ ತೇನ ತಿರೆಗಷ್ಟ ಯವೋದರ ಏಕಾಂಗುಲಿ ಅಂಗುಷ್ಟ ಮಧ್ಯ ರೇಖಾ ಚ ಏಕಾಂಗುಲಿ ಇತ್ಯಾದಿ ಗ್ರಂಥಾಂತರೋಕ್ತ ವಿಸಂವಾದ ಪರಿಹಾರಂ ಸೂಚಯತಿ. ಆಚಾರ್ಯ ಹೇಳೋದಕ್ಕೆ ಎಲ್ಬೂರು ಕಾರಣ ಇದೆ. ಇನ್ನೊಂದು ಕಾರಣ ಏನು ಅಂದರೆ, ಅನೇಕ ಗ್ರಂಥಗಳು ಒಂದೊಂದು ರೀತಿ ಹೇಳಿಬಿಟ್ಟಿರ್ತಾರೆ, ಆಚಾರ ಮೂರು ಹೇಳಿದ್ದರಿಂದ ಒಂದಕ್ಕೊಂದು ವಿರೋಧ ಇಲ್ಲ ಅಂತ ಹೇಳಿದಂತೆ ಆಯಿತು, ಗೊತ್ತಾಯ್ತಾ. ಕೆಲವು ಪ್ರಸಂಗ ಬಂತು ಅಂತ ಎಲ್ಲ ಹೇಳಿರೋದಿಲ್ಲ, ಇಲ್ಲಿ ಎಲ್ಲ ಹೇಳಿಬಿಟ್ಟಿದ್ದರಿಂದ ವಿರೋಧ ಪರಿಹಾರ, ವಿರೋಧ ಪರಿಹಾರ ಮಾಡಿದ್ರೆ ಅಂತ ನಿರ್ಣಯ, ನಿರ್ಣಯ ಕೊಟ್ಟ ಮೇಲೆ ಮತ್ತೆ ಕನ್ಫ್ಯೂಷನ್ಗೆ ಅವಕಾಶ ಇರೋದಿಲ್ಲ. ಏಕಾಂಗುಲಿ ಏತೇಷಾಂ ತ್ರಯಾಣಾಂ ಪರಿಮಾಣ ಸಾಮ್ಯೇನ ವಚನ ವ್ಯಕ್ತಿ, ಇವರು ಕೂಡ ಮ್ಯಾಚ್ ಆಗೋದ್ರಿಂದ ವಚನ ವ್ಯಕ್ತಿ ಭೇದ ಮಾತ್ರೇಣ, ಬರೀ ವರ್ಣಿಂಗ್ಸ್ ಚೇಂಜ್ ಆಯಿತೆ ಹೊರತು ರಿಪ್ಲೈ ಆನ್ಸರ್ ಒಂದೇ. ವಿಸಂವಾದ ಶಂಕಯ ಅನುಚಿತತ್ವಾದಿ ಶಂಕಾಯ ಅನುಚಿತತ್ವಾದಿತಿ ಭಾವ, ಶಂಕಾಯ ದೀರ್ಘ ಬರಬೇಕು, ಬಂದಿದೆ ಹತ್ಕೊಂಡಿದೆ. ಯದ್ವಾ ಅಂಗುಲ್ಯಾತ್ಯಾವರ್ತತೆ ಏಕಂ ಷಷ್ಟ್ಯಂತಂ ಅಪರಂ ಪ್ರಥಮೈಕಾಂತ ವಚನ ವಚನಾಂತಂ ಸುಪಾಂ ಸುಲುಕ್ಕಿತಿ ಸೋರಾಕಾರಾದೇಶೇ ಯಣಾದೇಶೇ ಚ ಅಂಗುಲ್ಯಾತಿ ರೂಪಸಂಭವ ಯದ್ವಾ ತದ್ಧಿತಾಹ ಇತಿ ಬಹುವಚನ ಜ್ಞಾಪಿತಃ ಅಂಗುಲಿ ಶಬ್ದಾತ್ ಸ್ವಾರ್ಥೇ ಯತ್ ಪ್ರತ್ಯಯಃ ತಚಾತಿ ದೀರ್ಘಸ್ಥಾಹ ಕಲಮಾಸ್ತಿಸ್ರಃ ತಿರ್ಯಕ್ ಅಷ್ಟಯವೋದರಶ್ಚ ಅಂಗುಲ್ಯಾಃ ಅಂಗುಷ್ಟಸ್ಯ ಯಾ ಮಧ್ಯರೇಖಾ ಸಾ ಚ ಅಂಗುಲ್ಯಾ ಅಂಗುಲಿರಿತ್ಯರ್ಥಃ ಯಥೋಕ್ತಂ ಅಂಗುಲಿಂಚ ಅಷ್ಟಥಾ ಕೃತ್ವಾ ತಸ್ಯೈಕಾಂಶೋ ಯವ ಸ್ಮೃತಃ ತೇನೈವ ಅಂಗುಲಿಮಾನೇನ ಅಂಗ ಪ್ರತ್ಯಂಗ ಕಲ್ಪನಾ ಕಲ್ಪನಾ. ಮತ್ತು ಮತ್ತೊಂದು ಬಂತು, ಇನ್ನೊಂದು ತಪ್ಪಿತು ಇದರೊಳಗೆ, 5-6 ತಪ್ಪು ಒಂದು ಪುಟದಲ್ಲಿದೆ. ಅಂಗುಲಿಂಚ ಅಷ್ಟಥಾ ಕೃತ್ವಾ ತಸ್ಯ ಏಕಾಂಶೋ, ಅಂಗುಲಿ ಅಂತ ಡಿಫೈನ್ ಆದಮೇಲೆ ಅದನ್ನು 8 ಪಾರ್ಟ್ಸ್ ಮಾಡಿಸಿದರೆ 1/8 ಪಾರ್ಟನ್ನು ಯವ ಅಂತ ಕರೀತಾರೆ. ಆಚಾರ್ಯ ಏನು ಮಾಡಿದ್ದಾರೆ, ಎರಡು ತುಟಿಗಳ ಮಧ್ಯೆ ಗ್ಯಾಪ್ ಎಷ್ಟಿರಬೇಕು ಅಂದರೆ ಅಂಟ್ಕೋಬಾರ್ದು, ತೆಗೆದಿರಬಾರ್ದು, ತೆಗೆದರೆ ಹಲ್ಲು ಕಾಣುತ್ತೆ, ಅಂಟ್ಕೊಂಡ್ರೆ ಬಿಗಿದಾಗ ಕಾಣಿಸುತ್ತೆ, ಹಾಗಿರಬಾರ್ದು. ಎಷ್ಟು ಜಾಗ ಇರಬೇಕು ಅಂದರೆ ಯವ, ಒಂದು ಯವದಷ್ಟು ಜಾಗ ಬಿಡಬೇಕು ಅಂತ, ಯವದಷ್ಟು ಜಾಗ ಬಿಡಬೇಕು ಅಂದರೆ ಅಂಗುಲಿಯ 1/8 ಪಾರ್ಟ್ ಅಂತ ಅರ್ಥ. ಯವ ಶಬ್ದಕ್ಕೆ 1/8 ಪಾರ್ಟ್ ಆಫ್ ಆ್ಯನ್ ಅಂಗುಲ, ಇದು ಅದರ ಡೆಫಿನೇಷನ್. ಇದೆಲ್ಲ ಮಾಡಿಕೊಂಡಾಗ ಆ ಕರೆಕ್ಟಾಗಿ ಎಲ್ಲ ಯಾವ ಆ್ಯಂಗಲ್ ನೋಡಿದ್ರು ಸರಿ ಹೋಗುತ್ತೆ. ಯಥೋಕ್ತಂ ಅಂಗುಲಿಂಚ ಅಷ್ಟಥಾ ಕೃತ್ವ ಸೈಕಾಂಶೇಯ ವಸ್ಮೃತಃ ಸೈಕಾಂಶೋ ಇರಬೇಕದು ತೇನೈವ ಅಂಗುಲಿಮಾನೇನ ಅಂಗ ಪ್ರತ್ಯಂಗ ಕಲ್ಪನಾ ಇತಿ. ಅಂಗ ಪ್ರತ್ಯಂಗಗಳನ್ನು ಏನು ಹೇಳಿದ್ದಾರೆ ಈ ಬೇಸಿಸ್ ಮೇಲೆ ಮಾಡಿ ಅಂತ ಹೇಳಿದ್ರು. ದೀರ್ಘಾಶ್ಚ ಕಲಮಾಸ್ತಿ ಸ್ತ್ರಹ ಇತಿ ಪಾಠೋಪಿ ಪಾಠೇಪಿ ಅಯಮೇವಾರ್ಥ. ದೀರ್ಘಾಸ್ಥ ಅಂತ ಒಂದು ಪಾಠ, ದೀರ್ಘಸ್ಥ ಅಂತ ಇನ್ನೊಂದು ಪಾಠ, ಎರಡಕ್ಕೂ ಅರ್ಥ ಅದೇನೆ, ಪಾಠಾಂತರ ಹೊರತು ಅದು ಅಪಪಾಠ ಅಲ್ಲ. ಮಧ್ಯರೇಖಾಯಾ ಇತಿ ಷಷ್ಟ್ಯಂತ ಪಾಠೇ ತೂ ಮಧ್ಯರೇಖಾಯಾ ಲಕ್ಷಣತೋ ಮಾನತಃ ಕಲಮಾ ಯವೋದರಶ್ಚ ಸಮ ಇತಿ ಯೋಜ್ಯಂ. ನಾನು ದೇವಾಲಯ ನಿರ್ಮಾಣ ಪ್ರಸಂಗೇ ದ್ವಾರಪ್ರಸಾದ ವಿಮಾನಾದಿ ಪರಿಮಾಣಮೇವ ವಕ್ತವ್ಯಂ ಅಂಗುಲಿ ಪರಿಮಾಣ ಕಥನಂ ಕಥಂ ಸಂಗತಿತ್ಯಂಗಾಗ ಸ್ವಾಂಗುಲ್ಯ ಇತಿ. ಈಗ ದೇವಾಲಯ ನಿರ್ಮಾಣ ಮಾಡೋ ವಿಷಯ ಹೇಳ್ತಿದ್ದೀರಿ, ದ್ವಾರ ಪ್ರಸಾದ ವಿಮಾನ ಆದಿ ಪರಿಮಾಣಮೇವ ವಕ್ತವ್ಯ. ದ್ವಾರ ಅಂದರೆ ಬಾಗಿಲು ಎಷ್ಟಿರಬೇಕು, ಪ್ರಸಾದ ಅಂದರೆ ಸುತ್ತ ಇರೋ ಪ್ರಾಕಾರ ಎಷ್ಟಿರಬೇಕು, ಆಮೇಲೆ ವಿಮಾನ ಅಂದರೆ ಗೋಪುರ ಎಷ್ಟಿರಬೇಕು ಹೇಳಬೇಕು. ಅದು ಬಿಟ್ಟು ಯಾಕೆ ಅಂಗಲ ಶುರು ಮಾಡಿದ್ದೀರಿ ಅಂದರೆ ಈ ಯೂನಿಟ್ ಹೇಳಿದ ಮೇಲೆ ಅವೆಲ್ಲ ಅರ್ಥ ಆಗುತ್ತೆ ಅಂತ. ಸುಮ್ಮನೆ ಬಾಗಿಲು ಸೈಜ್ ಎರೋ ಸೈಜ್ ಮಾಡಿ ಹಾಕಿಬಿಡ್ತಾರೆ, ಎಲ್ಲ ತಪ್ಪೋದು. ಬಾಗಿಲು ಮಾಡಬೇಕಾದ್ರೆ ಅವ್ನು ಮಾಡೋನು ಕೂಡ ಅಷ್ಟೇ, ದೇವಸ್ಥಾನಕ್ಕಾದರೆ ವಿಗ್ರಹ ಸೈಜ್ ಹೇಳಬೇಕು ಅವ್ನು ಫಸ್ಟ್. ವಿಗ್ರಹ ದ್ವಾರ ಎಲ್ಲ ಒಂದಕ್ಕೊಂದು ಪ್ರಪೋರ್ಷನೇಟ್ ಆಗಿರಬೇಕು. ಇವ್ರು ಇಷ್ಟ ಬಂದ ಮಾಡೋಕ್ಕೆ ಬರೋದಿಲ್ಲ, ಹೇಳಿತಾ, ಮಾಡಿದರೆ ಶಾಸ್ತ್ರೋಕ್ತವಾದ ಪ್ರತಿಷ್ಠಾಪನೆ ಅನಿಸೋದಿಲ್ಲ, ಅದಕ್ಕೆ ಹೇಳ್ತಾರೆ. ಹೇಗಿರಬೇಕು ಅಂದರೆ ಫಸ್ಟ್ ಪ್ರತಿಮಾ ಲಕ್ಷಣ ಗೊತ್ತಾಗಬೇಕು. ಪ್ರತಿಮಾ ನಿರ್ಮಾತು ಯಜಮಾನಸ್ಯ ಅಂಗುಲ್ಯ ಅಂಗುಷ್ಠಸ್ಯ ಮಧ್ಯರೇಖಾ. ಒಬ್ಬನು ಅಥವಾ ದೇವಸ್ಥಾನ ಮಾಡಿ ಊರಿಗೆಲ್ಲ ಅನುಗ್ರಹ ಮಾಡ್ತಿದ್ದಾರೆ, ನನ್ನ ಖರ್ಚು ಎಲ್ಲ ನನ್ನ ಖರ್ಚು, ದೇವಸ್ಥಾನ ಮಾಡಿಕೊಡ್ತೇನೆ ಊರಿಗೆ ಅಂತ ಹೇಳ್ತಾ ಅವನು ಪ್ರಧಾನ. ಈಗ ಏನು ಮಾಡಬೇಕು, ಅವನು ಸೇವಾಕರ್ತ, ಅವನೇ. ಅವಾಗ ಪ್ರತಿಮೆ ಹೇಗಿರಬೇಕು ಅಂದರೆ ಅವನ ಅಂಗುಲಿಯಲ್ಲಿ ಲೆಕ್ಕ ಹಾಕಬೇಕು, ಅವನ ಅಂಗುಲಿಯಲ್ಲಿ ಪ್ರತಿಮೆ ಇರಬೇಕು. ಇದು ಎಷ್ಟು ಒಳ್ಳೆಯದು ಅಂದರೆ ಯಾವುದೋ ಸಾವಿರಾರು ವರ್ಷ ಇಪ್ಪತ್ತಾರು ವರ್ಷ ಪ್ರತಿಮೆ ಸಿಕ್ಕರೆ ಅವ್ನು ಮಾಡಿದವನು ಹೇಗಿರಬೇಕು ಅಂತ ಊಹಿಸೋಕೆ ಬರುತ್ತಾಗ. ಈ ಡಿ ಎನ್ ಎ ಟೆಸ್ಟ್ ಮಾಡಿದಾಗ ಅವೆಲ್ಲ ಕೂಡ ಆ ಟೆಸ್ಟ್ ಮೇಲೆ ಮಾಡಿದವನು ಎದ್ದು ಹೇಗಿದ್ದಿರ್ಬೋದು. ಈ ಪ್ರತಿಮೆ ಇಷ್ಟಿದೆ ಅಂದಮೇಲೆ ಮಾಡಿದವನು ಅಂಗುಲಿ ಇಷ್ಟಿರಬೇಕು, ಅಂಗುಲಿ ಎಷ್ಟು ಒಟ್ಟೆ ಹೈಟ್ ಎಷ್ಟಿರಬೇಕು, ಇಷ್ಟೆಲ್ಲ ಕೌಂಟ್ ಮಾಡೋಕ್ಕೆ ಬರೋದು. ಅದಕ್ಕೇನೆ ಸ್ವಯಂ ವ್ಯಕ್ತ ಸ್ಥಳಗಳೆಲ್ಲ ಯಾತಕ್ಕೆ ಯೋಚನೆ ಮಾಡಬಾರ್ದು ಅಂದರೆ ಸ್ವಯಂ ವ್ಯಕ್ತ ಪರ್ಫೆಕ್ಟ್ ಆಗಿರುತ್ತೆ, ಆದ್ದರಿಂದ ಮತ್ತೇನು ಟೆಸ್ಟ್ ಮಾಡಬಾರ್ದು. ಇವತ್ತು ಹಾಲು ಡೈರೆಕ್ಟ್ ಎದುರು ಕೊಟ್ಟಾಗ ನೀವು ಹೈಡ್ರೋಮೀಟ್ರಿಡೋದು ಮೂರ್ಖತನ ಬೇಕಾಗಿಲ್ಲ, ಇನ್ನೊಬ್ರು ತಂದು ಕೊಟ್ಟಾಗ ಏನು ಮಾಡಬೇಕಾಗತ್ತಾಗ ನೀರು ಇದೆಯಲ್ಲ ಡೌಟ್ಸ್ ಇರುವಾಗ. ದೇರ್ಫೋರ್ ನಮಗೆ ಪ್ರತಿಷ್ಠಾಪನೆ ಮಾಡಿದವರು ಅಂಥವ್ರೊಂದು ಗೊತ್ತಾಗಿಬಿಟ್ರೆ ಅವೆಲ್ಲ ವೈಷ್ಣವನ ಹೌದು ಎಲ್ಲ ಶುರು ಮಾಡಬೇಕಾಗತ್ತೆ. ಸ್ವಯಂ ವ್ಯಕ್ತ ಅಂತ ಹೇಳಿದಾಗ ಏನು ಪ್ರಶ್ನೆ ಬರೋದಿಲ್ಲ, ಅದ್ಯಾವ ಯೋಚನೆ ಇರೋದಿಲ್ಲ. ಪ್ರತಿಮಾ ನಿರ್ಮಾತು ಯಜಮಾನಸ್ಯ ಅಂಗುಲ್ಯಾಹ ಅಂಗುಷ್ಠಸ್ಯ ಮಧ್ಯರೇಖಾ. ಇನ್ನೊಬ್ರು ಅವನು ಅಂಗಡಿಗೆ ಹೋಗ್ತಾನೆ, ಒಂದು ನಂಗೆ ಹೈಗ್ರಿ ದೇವರು ಮಾಡ್ಕೊಡಿ ಅಂತ ಕೇಳ್ತಾನೆ. ಅವನೇನೋ ಮಾಡ್ಕೊಡೋದಿಲ್ಲ, ಇವನು ಪೂಜೆಗೆ ಅಂತ ಆದರೆ ಗೊತ್ತಾಯ್ತಾ, ಇವನು ಇವನು ಸೈಜ್ ತೊಗೋಬೇಕು ಅವನೀಗ, ಅದಕ್ಕೆ ತಕ್ಕಂತೆ ಪ್ರತಿ ಮಾಡಿ. ಇವನು ನಿತ್ಯ ನಾನು ಮನೆ ಪೂಜೆ ಮಾಡ್ತೇನಪ್ಪ, ಅವನಿಗೆ ತಕ್ಕಂತೆ ಮಾಡ್ಕೊಡ್ಬೇಕು ಅವನು. ಸುಮ್ಮನೆ ಆಕಾರ ಬಂದರೆ ಸಾಲದು, ಹೈಟು ವೆಯ್ಟ್ ಹೈಟೆಲ್ಲ ಅದ್ರ ಮೇಲೆ ಡಿಸೈಡ್ ಆಗಬೇಕು. ಇನ್ನೊಬ್ರಿಗೆ ಯಾರಿಗೋ ಕೊಡ್ತಿದ್ದೇನೆ ಅಂತ ಹೇಳ್ತಾನೆ, ಅವ್ರು ಕರ್ಕೊಂಡ್ಬರ್ಬೇಕಾಗ. ಅವ್ರ ಪ್ರಕಾರ ಎಷ್ಟಿದ್ರೆ ಅವ್ರಿಗೆ ಮಾಡಿ, ಇವನು ತೊಗೊಂಡು ಅವ್ರಿಗೆ ದಾನ ಮಾಡಿಬಿಡ್ತಾನೆ ಅಷ್ಟೇ. ತನ್ನ ಸೈಜ್ ಮುಖ್ಯ ಅಲ್ಲ, ಅವ್ರ ಸೈಜ್ ಯಾರು ಪೂಜೆ ಮಾಡ್ತಾರೋ ಅವ್ರ ಸೈಜ್ಗೆ ಆಗಬೇಕು, ಅದಕ್ಕೆಲ್ಲ ಕೊಡಬೇಕು. ಇವತ್ತು ಶಿಲ್ಪಿಗಳು ಅದೆಲ್ಲ ಗೊತ್ತಿದೆ ಅದೆಲ್ಲ ಕೂಡ. ಆದ್ದರಿಂದ ಏನು ಮಾಡ್ತಾರೆ, ಸಾಧ್ಯವಾದಷ್ಟು ಅಂಗಡಿಯಲ್ಲಿ ಸಿಕ್ಕ ತೊಗೊಳಕ್ಕೆ ಹೋದರೆ ಏನೇನಾಗುತ್ತೆ, ಆದ್ದರಿಂದ ದೊಡ್ಡವ್ರು ಪೂಜೆ ಮಾಡಿದ್ದಾದರೆ ದೋಷ ಇಲ್ಲ, ಇಲ್ಲದೆ ಹೋದರೆ ಏನು ಮಾಡಬೇಕಾಗ, ಪರ್ಫೆಕ್ಟಾಗಿ ಮಾಡಿಸ್ಬೇಕು. ಮಾಡಿಸಿದೆ ಆಚಾರ್ಯ ಎಲ್ಲರಿಗೂ ಅಷ್ಟಮಠಕ್ಕೂ ಶಿಷ್ಯರು ಪ್ರತಿಮೆಗಳು ಕೊಟ್ಬಿಟ್ರು. ಕೊಡಬೇಕಾದ್ರೆ ಏನು ಮಾಡಿದರು, ಒಂದೇ ರೀತಿ ಇಲ್ಲ. ತಮಾಷೆ ಅಂದರೆ ಮೂರು ವಿಠಲ ಇದೆ, ಗುತ್ತಿಗೆ ಮಠಕ್ಕೂ ವಿಠಲ, ಶಿರೂರು ಮಠಕ್ಕೂ ವಿಠಲ, ಪೇಜಾವರ ಮಠಕ್ಕೂ ವಿಠಲ. ನೀವು ನೋಡಿ ಮೂರು ವಿಠಲ ಒಂದೇ ರೀತಿ ಇಲ್ಲ, ಗೊತ್ತಾಯ್ತು, ಒಂದೇ ರೀತಿ ಇಲ್ಲ, ಸೊ ವ್ಯತ್ಯಾಸ ಇದೆ. ಯಾಕೆ ವ್ಯತ್ಯಾಸ ಈಗ ನಿಮಗೆ ಗೊತ್ತೆ, ಯಾಕೆ ವ್ಯತ್ಯಾಸ ಅಂದರೆ ಅವ್ರು ಕೊಡಬೇಕಾದ್ರೆ ಯಾರಿಗೆ ಕೊಟ್ಟರಲ್ಲ, ಅವರು ಮ್ಯಾಚಾಗಿ ಕೊಟ್ಟಿದ್ದಾರೆ ಆಚಾರ್ಯ, ಒಂದೇ ಲಕ್ಷಣ ಇಲ್ಲ ಅದಕ್ಕೆ. ಇಲ್ಲದವ್ರೆ ಒಬ್ಬೇ ಆಚಾರ್ಯರು ಮಾಡಿರೋದು, ಒಂದೇ ಕಾಲಕ್ಕೆ ಮಾಡಿದ್ದಾರೆ, ಅವರೇ ಕೈಯಾರೆ ಮಾಡಿಸಿರೋದು, ಮತ್ತೆ ಯಾಕೆ ಡಿಫ್ರೆನ್ಸ್ ಅಂತ ಹಾಕಿದ್ದಾರೆ ನೋಡೋದಕ್ಕೆ. ನಿಮಗೆ ಲಾಟ್ ಆಫ್ ಸ್ವಲ್ಪ ಡಿಫ್ರೆನ್ಸ್ ಅಲ್ಲ, ವ್ಯತ್ಯಾಸ ಕ್ಲಿಯರಾಗಿ ಕಾಣಿಸುತ್ತೆ. ನೋಡಿದ ತಕ್ಷಣ ಮೂರು ಮಠದ ಒಬ್ಬೆ ಆಚಾರ್ಯ ಮೂರು ಶಿಷ್ಯರಿಗೆ ಸಾಕ್ಷಾತ್ ಶಿಷ್ಯರಿಗೆ ಒಂದೇ ಕಾಲಕ್ಕೆ ಕೊಟ್ಟಿದ್ದು ಹೇಗೆ ಬೇಕಾ ಚೇಂಜ್ ಆಯಿತು ಅಂದರೆ ಆಗ ಉತ್ತರ ಸಿಗುತ್ತೆ. ಅವರವರ ಪೂಜೆ ಮಾಡ್ತಕ್ಕಂಥವರ ಸೈಜ್ ಮೇಲೆ ಡಿಪೆಂಡ್ ಆಗೋದ್ರಿಂದ ಆ ರೀತಿ ಕೊಟ್ಟಿದ್ದಾರೆ. ಇದೆಲ್ಲ ಸರಿಯಾಗಿ ಯೋಚನೆ ಮಾಡಿದರೆ ಇದೆಷ್ಟು ದೊಡ್ಡ ಶಾಸ್ತ್ರ ಇದೆ. ತಂತ್ರ ಸಾರಂಭ ಸಾಮಾನ್ಯ ಆಗಲಿಲ್ಲ, ಆಗ ಪೂಜೆಯಲ್ಲಿ ಎಷ್ಟು ಪರ್ಫೆಕ್ಷನ್ ಮೇಂಟೈನ್ ಮಾಡಿದರೆ ಅಷ್ಟು ಸಿದ್ಧಿ ಬರುತ್ತೆ, ಇಲ್ಲದವರೆ ಸಿದ್ಧಿ ಬರೋದಿಲ್ಲ ಅಂತ ಹೇಳಬೇಕು. ಅವ್ರು ಪ್ರಧಾನ, ಯಾವಾಗಲೂ ಎಲ್ಲ ಅವ್ರ ಮೂಲಕನೇ ಕೊಡಬೇಕು, ಇವ್ರು ಏನೇ ಕೊಟ್ಟರು ಕೂಡ. ಅರ್ಥ ಆಯ್ತಾ, ಅವ್ರ ಹೆಡ್ ಈಗ ಮನೆ ಊರ ತಾನು ಮನೆ ಕಳ್ಸ್ಕೊಂಡಪ್ಪ, ಮನೆ ಮಾರಿ ಏನೋ ಮಾಡಿಬಿಟ್ಟ, ಫಸ್ಟ್ ಮಾರಿದಾಗ ಆಗಿತ್ತು ಅದು ಯಾವಾಗಲೂ ಕೌಂಟ್ ಎಂಟ್ರ್ ಆಗಿರುತ್ತದೆ. ಯಾವುದ್ರಲ್ಲಿ ನೀವು ಸೇರಿ ಯಾವಾಗಲೂ ಎಂಟ್ರ್ ಆಗ್ತಾ ಹೋಗ್ಬೇಕದು, ಎಲ್ಲಿಂದ ಬಂತು ಹಿಸ್ಟ್ರಿ ಇದೇ ಇರುತ್ತೆ. ಅರ್ಥ ಆಯ್ತಾ, ಹೇಗೆ ನಮ್ಮ ಬೆರಡು ನಮ್ಮ ನಮ್ಮ ಒತ್ತಿದ ಬೆರಡಿಗೆ ಗುರುತು ನಮ್ಮದೇ ಯುನಿಕ್ ಆಗಿರುತ್ತೋ, ಯುನಿಕ್ ಲಕ್ಷಣ ಪ್ರತಿಯೊಬ್ಬರಿಗೆ, ಅದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ಆಚಾರ ಸರ್ವಜ್ಞರಾದ್ದರಿಂದ ಆ ರೀತಿ ಕೊಟ್ಟರು. ಹಾಂ, ಪ್ರತಿಭೆ ಸೈಜ್ ಕೂಡ ಹಾಗೇನೆ, ಕೆಲವ್ರು ಹೆಚ್ಚು ಕಡಿಮೆ ಇತ್ತು, ಕೆಲವ್ರು ಇಷ್ಟಿದೆ, ಕೆಲವ್ರು ಇಷ್ಟಿದೆ, ಕೆಲವ್ರು ಇಷ್ಟಿದೆ, ಹೀಗೆಲ್ಲ ಇದೆ. ಅವ್ರ ಹೈಟು ವೇಟು ಅವ್ರ ಕಾನ್ಸೆಪ್ಟ್ ಅವ್ರ ಉಪಾಸನೆ ಮೂರ್ತಿ ಯಾವುದು ಬಿಂಬ. ಆಚಾರ್ಯ ಎಷ್ಟು ನೋಡ್ತಾರೆ ಅಂದರೆ ಅವ್ರಿಗೆ ಬರೀ ದೇಹ ನೋಡೋರಲ್ಲ, ಸ್ವರೂಪನೇ ಕಾಣಿಸುತ್ತೆ ಆಚಾರ್ಯರಿಗೆ. ಸ್ವರೂಪ ಕಣ್ಣು ಸರ್ವ ಸ್ವರೂಪಜ್ಞರು, ಒಬ್ಬಿಬ್ಬರದಲ್ಲ, ಎಲ್ಲ ಸ್ವರೂಪರು ಗೊತ್ತಿರೋದ್ರಿಂದ ಅದಕ್ಕೆ ತಕ್ಕಂತೆ ಕೊಡ್ತಾರೆ. ಮೊದಲೇ ಶಿಷ್ಯ ಆಗಬೇಕಾದ್ರೆ ಅಷ್ಟೆಲ್ಲ ಇದ್ರ ಯೋಗ್ಯತೆ ಇರಬೇಕು. ಈ ಪ್ರತಿಷ್ಠಾಪಕ ಬೇರೆ, ಪೂಜೆ ಮಾಡೋರು ಬೇರೆ. ಪ್ರತಿಷ್ಠಾಪಕ ಹೇಗೆ ಯಾವ ರೀತಿ ಪ್ರತಿಷ್ಠಾಪನೆ ಮಾಡಿರ್ತಾನೋ ಅದಕ್ಕೆ ತಕ್ಕಂತೆ ಸನ್ನಿಧಾನ ಬಂದಿರುತ್ತೆ. ಆ ಪೂಜಾರ್ ಪೂಜೆ ಮಾಡೋ ಸನ್ನಿಧಾನ ಇರುತ್ತೆ, ಬಟ್ ಅದು ಸುಮ್ಮನೆ ಯಾಡಕ್ಕೆ, ಅದಕ್ಕೆ ಸುಮ್ಮನೆ ಫಿನಿಷಿಂಗ್ ಅಷ್ಟೇ ಹೊರತು ಮೇನ್ ಇವ್ರದ್ದು. ಅರ್ಚಕಂದು ಬೇರೆ, ಅರ್ಚಕರು ಲೀವ್ ಹಾಕಿದಾಗ ಅವನು ಇನ್ನೊಬ್ಬರು ಅರ್ಚಕ ಬರ್ತಾನೆ, ಅವನು ಬೇರೆ. ಮತ್ತೆ ಬಟ್ ಮ್ಯಾಕ್ಸಿಮಮ್ ವೇಟ್ ಇರೋದು ಯಾವುದ್ರೊಳಗೆ, ಪ್ರತಿಷ್ಠಾಪನೆ ಮಾಡಿ. ಪ್ರತಿಷ್ಠಾಪನೆ ಒಳ್ಳೆಯವ್ರು ಮಾಡಿದಾಗ ಏನು ಮಾಡ್ತಾರೆ ಗೊತ್ತಾ, ಅವರು ಇಂಥ ಅರ್ಚಕರದ್ದು ಅವರೇ ಡಿಸೈಡ್ ಮಾಡ್ತಾರೆ, ಸರಿಯಾಗಿ ಮಾಡ್ಬೇಕು ಇಂಥವರೇ ಮಾಡಿಸ್ಬೇಕು ನೀವು, ಹೀಗೆಲ್ಲ ಹೇಳ್ತಾರೆ. ಇವತ್ತು ಅದೆಲ್ಲ ಇಲ್ಲೇ ಇಲ್ಲ, ಮಾಡಿಸ್ತಾ ಹೋದ್ರೆ ಏನಾಯ್ತು ಕ್ಯಾರಿ ಅಂತ ಕೇಳೋದಿಲ್ಲ ಅವರು. ಡಾಕ್ಟ್ರು ಡಿಸ್ಚಾರ್ಜ್ ಆಗೋವರೆಗೂ ಪೇಷಂಟ್ ಫಸ್ಟ್ ಟೈಮ್ ನೋಡ್ತಾರೆ, ಮತ್ತೆ ಆಮೇಲೆ ಚೆಕಪ್ ಇಪ್ಪತ್ತು ಕಳಿಸ್ತಾರೆ. ಆ ಒಂದು ಕೇಸ್ ಮುಗಿಯೋವರೆಗೆ ಹಾಗೆ ಆ ಥರ ಇರಬೇಕು. ಇವ್ರು ಪ್ರತಿಷ್ಠಾಪನೆ ಮಾಡೋ ಅರ್ಚಕನೇ ಬೇರೆ, ಆ ಪೂಜೆ ಮಾಡೋ ಪುರೋಹಿತನೇ ಬೇರೆ, ಈ ಪುರೋಹಿತನೇ ಬೇರೆ, ಓಪನ್ ಮಾಡೋ ಡಾಕ್ಟ್ರ್ ಬೇರೆ, ಹೊರಗೆ ಹಾಕೋ ಡಾಕ್ಟ್ರ್ ಬೇರೆ. ಅದ್ರ ಗತಿ ಏನಾಗುತ್ತೆ? ಆಗ ಅಧ್ವಾನ ಆಗೋಗ್ಬಿಡುತ್ತೆ. ಆ ವ್ಯವಸ್ಥೆ ಇಲ್ಲ ನಮಗೇನು ಬರ್ತಾವ. ಕಮರ್ಷಿಯಲ್ ಆದ್ದರಿಂದ ಯಾರು ಸಿಗ್ತಾರೆ, ಯಾರು ಚೀಪಾಗಿ ಸಿಗ್ತಾರೆ, ಯಾರು ಸಿಗ್ತಾರೆ, ಯಾರು ಬೇಗ ಮಾಡ್ತಾರೆ, ಇವರು ಇವ್ರನ್ನ ತಕ್ಕಂತೆ ಮಾಡಿ ನಮ್ಮ ಮಾತು ಕೇಳ್ತಾರೆ. ಇವೆಲ್ಲ ನೂರಾರು ಕೌಂಟ್ ಆಗೋದ್ರಿಂದ ವ್ಯಾಲ್ಯೂ ಏನಾಯ್ತು, ಕೊನೆಗೆ ಬೇಸಿಕ್ ಕಾನ್ಸೆಪ್ಟೇ ಚೇಂಜ್ ಆಗಿದೆ. ಅದೆಲ್ಲ ಇಂಪಾರ್ಟೆಂಟ್. ಅವ್ರು ಹೇಳ್ತಾರೆ ನಾನು ಮಾಡೋದು ಸಾಧ್ಯ ಇಲ್ಲ, ಒಳ್ಳೆ ಪುರೋಹಿತ ಆದರೆ ಹೀಗೆಲ್ಲ ಮಾಡಿದ್ರೆ ಮಾಡೋದಿಲ್ಲ, ನಾನು ಈಗ ಹೇಳಿದ್ರೆ ಮಾತ್ರ ಮಾಡ್ತೇನೆ. ಯಾಕೆ ನನ್ನ ಸಾಧನೆ ಸೇರಿಕೊಂಡಿದೆ ಅದರಲ್ಲಿ, ಹೆಚ್ಚು ಕಡಿಮೆ ಆದರೆ ನನಗೂ ಅಫೆಕ್ಟ್ ಆಗುತ್ತೆ. ಶಿಲ್ಪಿ ಪ್ರತಿಷ್ಠಾಪನೆ ಮಾಡೋನು ಯಾಜ್ಞಿಕ ಎಲ್ಲರದ್ದು ಒಂದು ಯೂನಿಟ್ ಅದು, ಹಿಡ್ಕೊಂಡು ಎಲ್ಲರೂ ಒಟ್ಟಿಗೆ ಹಿಡ್ಕೊಂಡು ಹೋಗ್ತಾರೆ. ಆಗದೆ ತಪ್ಪು ಮಾಡಿದ್ದಾರೆ ಅಂದರೆ ಬ್ಯಾಚ್ ಬ್ಯಾಚೇ ಹೋಗ್ಬೇಕಾಗ, ಅವತ್ತು ಯಾರು ಡ್ಯೂಟಿಯಲ್ಲಿ ಇದ್ರು ಅಂತ ಹುಡುಕ್ತಾರಲ್ಲ, ಹಾಗೆ ಹತ್ತಪ್ಸೊಳಗೆ ಬರೋದಿಲ್ಲ. ಪ್ರತಿಮಾದಿಷು ಪ್ರತಿಮಾ ಪಿಂಡಿಕಾ ಪೀಠೇಶು ಕರ್ತವ್ಯೇಶು ಯತ್ ಸಣ್ಣವತ್ಯಂಗುಲತ್ವ ಮುಕ್ತೇಂ ಪ್ರಾಕ್ ಪ್ರತ್ಯಶೇ ತಸ್ಯೈ ವೇದಂ ಲಕ್ಷಣಂ ಘಟಕಂ ಮಧ್ಯಮ ಪರಿಮಾಣಾದೀನಾಂ ಸಮಪರಿಮಾಣತ್ವ ಕಥನಂ ಪ್ರತಿಮಾದಿಷು ಷಣ್ಣವತ್ಯಂಗುಲತ್ವ ಘಟಕಮೇವ ಅಥೋ ನಾಸಂಗವಿತಿ ಭಾವ. ಒಟ್ಟಿನ ಮೇಲೆ ಏನೇ ಹೇಳಿದರೂ ಕೂಡ ಯಜಮಾನ ಲೆಕ್ಕ ಇಟ್ಕೊಂಡು ಹೇಳಿದ್ರಿಂದ ಅಂಗುಲಿ ಬಗ್ಗೆ ಏನೇನು ಹೇಳಿದ್ದಾರೆ ಅದಿಷ್ಟು ಮ್ಯಾಚ್ ಆಗುತ್ತೆ. ಯಾವುದೇ ರೀತಿಯಲ್ಲೂ ಕೂಡ ಸುಮ್ಮನೆ ಅಂಗುಲಿ ಕೇಳಿದವ್ರಿಗೆ ಏನೋ ಏನೇನೋ ಅನಿಸುತ್ತಲ್ಲ, ಅದ್ಯಾವುದೂ ಅನಿಸೋದಿಲ್ಲ. ಇಷ್ಟೊತ್ತು ಹೇಳ್ತಲ್ಲ ಕಲಮ ಅಂತ ಮೊದಲೇ ಹೇಳಲಿಲ್ಲ. ಕಲಮಾಸ್ತಿ ಸ್ರಹ ವ್ರೀಹಿ ಸಣ್ಣ ವ್ರೀಹಿಂದ ಕಲಮ ಅಂತ ಕರೀತಾರೆ. ಹ್ರಸ್ವಮಧ್ಯೋಚ್ಚ ಭೇದೇನ ತತ್ತನ್ಮಾನಂ ಸಮಸ್ತಶಃ ಪ್ರಾದೇಶಹಸ್ತ ಪುರುಷಮಾನಂ ಸಾಮಾನ್ಯ ಲಕ್ಷಣಂ. ಅಲ್ಲೂ ಮತ್ತೆ ಮತ್ತೆ ವೆರೈಟಿ ಇದೆ. ಈಗ ಹ್ರಸ್ವಪ್ರತಿಮಾ, ಮಧ್ಯಪ್ರತಿಮಾ, ಉಚ್ಚ ಪ್ರತಿಮಾ ಅಂತ ಮೂರು ವೆರೈಟಿ. ದೊಡ್ಡ ವಿಗ್ರಹ ಮಾಡಿಕೊಡು ಅಂತ ಹೇಳ್ತಾರೆ. ಸ್ವಲ್ಪ ನಾರ್ಮಲಿಂದ ಸ್ವಲ್ಪ ಚಿಕ್ಕದು ಮಾಡು, ಚಿಕ್ಕದು ಮಾಡು, ಸದ್ಯಕ್ಕೆ ಬೇರೆ ಪರ್ಪಸ್ಗೆ ಅಂತ ಹೇಳ್ತಾರೆ. ಹೇಳೋನು ಒಬ್ಬನೇ ನಾನು, ಅವನ ಪೂಜೆಗೆ ಮೂರು ಬೇಕೀಗ. ಅವನು ಪೂಜೆಗೇನೆ ಏನು ಬೇಕು, ಮಧ್ಯದ್ದು ಬೇಕು, ಇದು ಬೇಕು, ನೀವು ವರ್ಷಕ್ಕೊಮ್ಮೆ ತೆಗೆಯೋದು ಬೇರೆ, ನಿತ್ಯ ಪೂಜೆಗೆ ಬೇರೆ, ಸಂಚಾರಕ್ಕೆ ಬೇರೆ ಅಂತ ಮೂರು ಹೇಳಿಬಿಡ್ತಾರೆ ಅಂತ ತಿಳ್ಕೊಂಬೋಣ. ಅದಕ್ಕೆ ಹ್ರಸ್ವ ಮಧ್ಯ ಉಚ್ಚ ಭೇದೇನ ಹ್ರಸ್ವ ಪ್ರತಿಮಾ, ಮಧ್ಯಮ ಪ್ರಮಾಣದ ಪ್ರತಿಮಾ, ಉಚ್ಚ ಪ್ರಮಾಣದ ಪ್ರತಿಮಾ ಅಂತ ಮೂರಿದೆ. ತತ್ತನ್ಮಾನಂ ಸಮಸ್ತಶಃ ಪ್ರಾದೇಶಹಸ್ತ ಪುರುಷಮಾನಂ ಸಾಮಾನ್ಯ ಲಕ್ಷಣಂ. ಇದು ಯಾವುದೋ ಆಗದೆ ಹೋದರೆ, ಸ್ಪೆಸಿಫಿಕ್ಕಾಗಿ ಹ್ರಸ್ವ ಉಚ್ಚ ನೀಚ ಅಂತ ಹೇಳದೆ ಹೋದರೆ, ಪ್ರಾದೇಶ ಪ್ರಾದೇಶ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಇದು ಪ್ರತಿಮೆ ಸೈಜ್ ನಾರ್ಮಲ್, ಬರೀ ಪ್ರತಿಮೆ ಅಂತ ಹೀಗಿರಬೇಕು. ಬಟ್ ಹಸ್ವ ಇತ್ಯಾದಿ ಬಂದಾಗ ಪ್ರಪೋರ್ಷನೇಟಾಗಿ ಏನು ಮಾಡಬೇಕು, ಅದನ್ನು ಚಿಕ್ಕದಾಗುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಹೇಳಿದ ತಕ್ಷಣ ವ್ಯಕ್ತಿ ಚಿಕ್ಕವನಾಗಿ ಬಿಡೋದಿಲ್ಲ, ಫೋಟೋ ಮಾತ್ರ ಏನಾಗುತ್ತೆ, ಸೈಜ್ ಚೇಂಜ್ ಆಗುತ್ತೆ ಅಷ್ಟೆ. ಆ ಥರ ಡೆವಲಪ್ ಮಾಡ್ತಾ ಒಂದೇ ಯಾವ ಸೈಜ್ ಮಾಡಬೇಕು ಅಂತ ಕೇಳ್ತಾನೆ, ಆ ಥರ ಮಾಡಬೇಕು. ಯಾಕೆ ದೊಡ್ಡ ಪ್ರತಿಮೆ ಹಾಕಲಿ ಜಾಗ ಇಲ್ಲ, ಚಿಕ್ಕದು ಹಾಕಬೇಕು, ಅಲ್ಲಿ ವ್ಯತ್ಯಾಸ ಇದೆ. ವ್ಯಕ್ತಿ ಚೇಂಜ್ ಆಗೋದಿಲ್ಲ, ವ್ಯಕ್ತಿ ಚೇಂಜ್ ಆಗೋದಿಲ್ಲ, ಮೆಜರ್ಮೆಂಟ್ ಯೂನಿಫಾರ್ಮ್ ಆಗಿ ದೊಡ್ಡದು ಚಿಕ್ಕದು ಆಗುತ್ತೆ. ಈಗೆಲ್ಲ ಕಂಪ್ಯೂಟರ್ ಬಂದಮೇಲೆ ಬೇರೆ ಸುಲಭ, ಇವೆಲ್ಲ ಅರ್ಥ ಮಾಡ್ಕೊಳ್ಳೋದು ಏನೂ ಕಷ್ಟ ಇಲ್ಲ. ದ್ವಾದಶಾಂಗುಲಕಂ ಮಾನಂ ತಾಲಾಖ್ಯಮಿಹ ಕಥ್ಯತೆ ನಾನು ಷಣ್ಣವತ್ಯಂಗುಲತ್ವಮೇವ ಪ್ರತಿಮಾಲಕ್ಷಣಂ ನಭವತಿ. ದ್ವಾದಶಾಂಗುಲಕಂ ಮಾನಂ ತಾಲಾಖ್ಯಮಿಹ ಕಥ್ಯತೆ ಮೀಯತೆ ದಶತಾಲೇನ ವಾಸುದೇವಸ್ಸನಾತನಃ ಇತಿ ಪ್ರತಿಮಾಯ ದಶತಾಲತ್ವೋಕ್ತೇರಿತ್ಯತಃ ಹ್ರಸ್ವೇತಿ ಹ್ರಸ್ವೋ ಅಧಮಃ. ಹೇಳಿ ಸರಿಗೆ ಹೋಗಲಿಲ್ಲ ಅಂತ ಪ್ರಶ್ನೆ ಮಾಡ್ತಾನ. ಆ ಪ್ರಶ್ನೆ ಏನು ಉತ್ತರ ಏನು ಅನ್ನೋದನ್ನು ಕಾಣು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ.